जयति हरेरचिन्त्या सर्वदेवैकवन्द्य परमगुरुरभीष्टा वाप्तिदस्सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोनः जयत्यजो अखण्डगुणोर्मण्डलः सदोदितो ज्ञानमरीचिमालि सुभक्तहार्दोच्च तमोनिहन्ता व्यासावतारो हरिरात्मभास्करः जयत्यजो अक्षीणसुखात्मबिम्ब स्वैश्वर्यकान्तिप्रतत सदोदितः सुभक्तसन्तापदुरिष्टहन्ता रामावतारो हरिरीशचन्द्रमः जयत्य संख्योर्बलाम्बुपुरो गुणोच्च रत्नाकर आत्मवैभव सदा सदात्मज्ञ नदीविराप्यः कृष्णावतारो हरिरेकसागरः यद्दितं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवद्भक्तरिदनादरदि केळुवुदु आदरदि केळुवुदु ಇವತ್ತು ಜಮಖಂಡಿ ವಾದರಾಜಾಚಾರ್ಯ ಆರಾಧನೆ. ಫಸ್ಟ್ ಒಂದು ಕ್ವಶನ್, ಇವತ್ತು ಜಮಖಂಡಿ ಆರ್ ಜಮಖಂಡಿನ ಜಂಬುಖಂಡಿನ ಅಂತ ಅದ್ ಹೇಳ್ತಾರೆ, ಎರಡೂ ಸರಿಯಾದ ಪದವೇ ಅಂತ ಹೇಳ್ತಾರೆ. ಜಮಖಂಡಿ ಅಂದ್ರು ಜಂಬುಖಂಡಿ ಅಂದ್ರು ಒಂದೇ ಅಂತ ಹೇಳ್ತಾರೆ. ಇವ್ರಿಗೆ ಯಾಕೆ ಈ ಹೆಸರು ಬಂತು? ಈ ಊರ್ಲಿ ಅವ್ರು ಹುಟ್ಟಿದ್ದಾರ ಅಂದ್ರೆ, ಆ ಪುಸ್ತಕದಲ್ಲಿ ಇವರು ಜೀವನ ಚರಿತ್ರೆ ಬಗ್ಗೆ, ಇವರ ಜೀವನ ಚರಿತ್ರೆ ಮತ್ತು ಇವರು ಮಾಡಿ ಇವರ ಮಹಿಮೆ, ಇವರ ಸ್ಕಾಲರ್ಶಿಪ್ ಎಲ್ಲವೂ ಒಂದು ಪುಸ್ತಕವಾಗಿ ಹಾಕಿದ್ದಾರೆ. ಇಲ್ಲಿ ಈ ಪುಸ್ತಕದಲ್ಲಿ ಏನ್ ಹೇಳ್ತಾರಂದ್ರೆ, ಇವರು ಹುಟ್ಟಿದ್ದು ಹಾವೇರಿಯಲ್ಲಿ ಇರುವಂತ ಹನಾಗಲ್ ಅಂತ ಒಂದು ಪ್ರದೇಶದ ಹಾವೇರಿಯಲ್ಲಿ ಹುಟ್ಟಿದ್ದಾರೆ. ಮತ್ತು ಇದು ಜಮಖಂಡಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಜಮಖಂಡಿಯಲ್ಲಿ ಇರುವಂತ ಆ ಕಾಲದಲ್ಲಿ ಅಪ್ಪ ಸಾಹೇಬ್ ಎಂದು ಒಂದು ರಾಜ ಇದ್ರಂತೆ, ಅವ್ರ ವಂಶ, ಆ ರಾಜ ವಂಶ, ಅವ್ರಿಗೆ ಈ ಜಮಖಂಡಿ ವಾದರಾಜಾಚಾರ್ಯದ ಅಜ್ಜ ನರಸಿಂಹಾಚಾರ್ಯ, ಜಮಖಂಡಿ ನರಸಿಂಹಾಚಾರ್ಯ ಅಂತ, ಅವರು ಈಸ್ ಚತುಶಾಸ್ತ್ರ ಪಂಡಿತರು ಅಂತ, ತೀರಾ ತುಂಬಾ ವೆರಿ ಗ್ರೇಟ್ ಸ್ಕಾಲರ್. ಅವರ ಕೀರ್ತಿಯನ್ನ ಆ ರಾಜ ಕೇಳಿರ್ತಾನ, ಆ ರಾಜ ಕೇಳಿ ಇವ್ರನ್ನ ಆಹ್ವಾನ ಮಾಡಿರ್ತಾನ. ಸೊ ಆದ ಕಾರಣದಿಂದ ಇವ್ರ ಫ್ಯಾಮಿಲಿ, ಇವ್ರ ಮನೆತನವರು, ವಾದರಾಜಾಚಾರ್ಯ ಮನೆತನವರು ಅಲ್ಲಿ ಅಲ್ಲಿ ಹೋಗಿ ಸೆಟಲ್ ಆದ, ಅಲ್ಲಿ ಹೋಗಿ ಕೆಲವು ವರ್ಷಗಳು ಅಲ್ಲಿ ಅವ್ರ ಪೂರ್ವಜರಿದ್ರು, ಇವರು ಅಲ್ಲೇ ಇದ್ರು. ಬಟ್ ಇವ್ರು ಹುಟ್ಟಿದ್ದು ಅಂದ್ರೆ, ಈ ನರಸಿಂಹಾಚಾರ್ಯ ಅಜ್ಜ ಇದಾರಲ್ಲ ದೊಡ್ಡ ಪಂಡಿತರು ಅಂತ, ಅವರ ಮಗ ಶ್ರೀನಿವಾಸಾಚಾರ್ಯ ಅಂತ. ಈ ಶ್ರೀನಿವಾಸಾಚಾರ್ಯರು ಅವ್ರ ಹೆಂಡತಿ ಸೀತಾಬಾಯಿ, ಇವರಿಗೆ ಇವರು ಎಲ್ಲ ಬೇಸಿಕಲಿ ಒರಿಜಿನಲಿ ದೇ ಆರ್ ಆಲ್ ಫ್ರಮ್ ಉತ್ತರಾದಿಮಠಕ್ಕೆ ಸೇರಿದ್ರು, ಐ ಮೀನ್ ಉತ್ತರಾದಿಮಠ ಅದನ್ನ ಫಾಲೋವರ್ಸ್ ಅವರೆಲ್ಲ ಇದ್ರು, ವಿದ್ಯಾಮಠ ಅವ್ರದ್ದೇ ಉತ್ತರಾದಿಮಠವಾಗಿತ್ತು. ಬಟ್ ಇವರಿಗೆ ಶ್ರೀನಿವಾಸಾಚಾರ್ಯ ಮತ್ತು ಸೀತಾಬಾಯಿಗೆ ತುಂಬಾ ವರ್ಷ ಅಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಓಲ್ಡ್ ಏಜೇ ಬಂದ್ಬಿಡುತ್ತೆ, ಅಷ್ಟು ತನಕ ಮಕ್ಕಳೇ ಇದ್ದಿಲ್ಲ ಅಂತ. ಸೊ ಮಕ್ಕಳಿಲ್ಲ ಅಂತ ತುಂಬಾ ಸೇವೆ ಮುಂತಾದೆಲ್ಲ ಮಾಡ್ತಾರೆ. ಆಮೇಲೆ ಉಡುಪಿಗೆ ಹೋಗ್ತಾರೆ, ಉಡುಪಿಯಲ್ಲಿನೂ ದೀರ್ಘಕಾಲ ಉಡುಪಿಯಲ್ಲಿ ಹೋಗಿ ಅನಂತೇಶ್ವರನ ಗುಡಿ ಮತ್ತು ನಮ್ಮ ಕೃಷ್ಣನಿಗೆ ಸೇವೆ ಮಾಡ್ತಾರೆ. ಅನಂತೇಶ್ವರನ ರುದ್ರದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಅಲ್ಲಿಂದ ಸೋದೆಗೆ ಅವ್ರಿಗೆ ತುಂಬಾ ಸೋದೆ ಅಟ್ಯಾಚ್ಮೆಂಟ್ ತುಂಬಾ ಇತ್ತಂತೆ. ಇವರು ಫ್ಯಾಮಿಲಿಯಲ್ಲಿ ಬೇಸಿಕಲಿ ಇವ್ರುಗಳು ವಾದಿರಾಜರ ರುಜುತ್ವವನ್ನ ಒಪ್ಪುತ್ತಾ ಇದ್ರು. ಇಟ್ ಇಸ್ ನಾಟ್ ಆ ಟೈಮ್ಲಿ, ಆ ಪೀರಿಯಡ್ಲಿ ನೀವು ತಗೊಂಡ್ರೆ, ಸುಮಾರು 1800 ಎಲ್ಲ ತಗೊಂಡ್ರೆ, ಸತ್ಯಧರ್ಮರು ಕಾಲ, ಸತ್ಯಧರ್ಮರು ಕಾಲ ಎಲ್ಲ ತಗೊಂಡ್ರೆ, ಆವಾಗ ವಾದಿರಾಜ ರುಜುತ್ವ ಎಲ್ರು ಸತ್ಯಧರ್ಮರೇ ಒಪ್ಪಿದ್ದಾರೆ, ಸತ್ಯ ಪರಾಕ್ರಮ ಒಪ್ಪಿದ್ದಾರೆ. ಸೊ ಹೀಗೆ ಅದು ಎಲ್ಲ ಕಡೆನು ವಾದಿರಾಜರ ರುಜುತ್ವ ಅಂಬೋದಿತ್ತು ಅಲ್ಲಿ ಇತ್ತು. ಆ ಟೈಮ್ ಪೀರಿಯಡ್ ಇಸ್ ಲೈಕ್ 1800 ತಗೊಳ್ಳಿ, 1800 ಅಲ್ಲಿ, ಅರ್ಲಿ 1800 ಅಲ್ಲಿ ಅಲ್ಲಿ ಏನಾಯ್ತು, ಉಡುಪಿ ಅಷ್ಟಮಠದಲ್ಲಿ ಕೃಷ್ಣಾಪುರ ಮಠ ಮತ್ತು ಸೋದೆ ಮಠನು ತುಂಬಾ, ಸೋದೆ ಮಠದಲ್ಲಿ ವಿಶ್ವಪ್ರಿಯರು, ಬೃಂದಾವನಾಚಾರ ಅಂತ ಖ್ಯಾತಿ ಇರುವಂತ ವಿಶ್ವಪ್ರಿಯರು, ನಮ್ಗೆ ಗೊತ್ತಿದೆ ವಿಶ್ವಪ್ರಿಯರು ಹಿಂದಿನ ಜನ್ಮದಲ್ಲಿ ವಾದಿರಾಜರ ಅನುಗ್ರಹ ಪಡೆದರು, ಅವರ ಸ್ವಪ್ನದಲ್ಲಿ ಬಂದು ವಾದಿರಾಜರು ಹೇಳ್ತಾ ಇದ್ರು ಅಂಬುದು ಗೊತ್ತು. ಅವರೇ ಬೃಂದಾವನಾಚಾರ್ಯರಾಗಿ ಹುಟ್ಟಿದ್ರು ಅಂಬುದು ಅದು ಹೇಳ್ತಾರ. ಸೊ ಆ ಬೃಂದಾವನಾಚಾರ್ಯ ಅಂದ್ರೆ ಸೋದೆ ಮಠದ ಸ್ವಾಮಿಗಳು ವಿಶ್ವಪ್ರಿಯರು ಅಲ್ಲಿ ಇದ್ರು. ಅವರು ಇವ್ರು ಏನ್ ಮಾಡ್ತಾರೆ, ಉಡುಪಿಗೆ ಹೋಗಿ, ಸೊ ಅವರು ತುಂಬಾ ಅವರು ಇವ ಇಡೀ ಜೀವನ ವೃಂದಾವನಾಚಾರ್ ಹಿ ವಾಟ್ ಹಿ ಡಿಡ್ ದ ಗ್ರೇಟೆಸ್ಟ್ ಒನ್ ಆಫ್ ದ ಥಿಂಗ್ಸ್ ಇಸ್ ಸ್ವಪ್ನ ವೃಂದಾವನಾಖ್ಯಾನವನ್ನ ಸರಿಯಾಗಿ ಎಡಿಟು ಕಂಪೈಲು ಇದು ಮಾಡಿ ತಮ್ಮ ಶಿಷ್ಯಂದ್ರ ಮೂಲಕವಾಗಿ ಭೀಮನಕಟ್ಟೆ ಮಠಾಧೀಶರು ಮತ್ತು ಶ್ರೀಮುಷ್ಣಮಾಚಾರ್ಯ ಅಂತ ಹೇಳ್ತಾರ ಅವರು ಅವರನ್ನ ಇಟ್ಟುಕೊಂಡು ಒಂದು ಸ್ವಪ್ನ ವೃಂದಾವನ ಆಖ್ಯಾನವನ್ನ ರಿಸರ್ಚ್ ಮಾಡಿ ಅದನ್ನ ಒಂದು ಅಷ್ಟು ತನಕ ಅದನ್ನ ಪೂಜಾ ಗ್ರಂಥವನ್ನ ಪೂಜೆ ಮಾಡ್ತಾ ಇದ್ರು ಅದು ಹೇಗೆ ಇಟ್ ವಾಸ್ ನಾಟ್ ಇನ್ ಪುಸ್ತಕ ಫಾರ್ಮಲ್ ಇದ್ದಿಲ್ಲ ಅದನ್ನ ಮಾಡಿಸಿದ್ರು ವಿಶ್ವಪ್ರಿಯರು ಅವರ ಜೀವನ ಇಡೀ ಜೀವನ ಪೂರ ವಾದಿರಾಜ ರುಜುತ್ವವನ್ನ ಆ ಒಂದು ಎಸ್ಪೆಷಲಿ ಸ್ವಪ್ನ ವೃಂದಾವನ ಆಖ್ಯಾನ ಅದನ್ನೇ ತುಂಬಾ ಪ್ರತಿಪಾದನೆ ಮಾಡ್ತಾ ಇದ್ರು. ಸೊ ಇವರುಗಳು ಏನ್ ಮಾಡ್ತಾರೆ ಮಕ್ಕಳಾಗಿಲ್ಲ ಅಂತ ಉಡುಪಿ ಅಲ್ಲಿ ದೀರ್ಘಕಾಲ ಸೇವೆ ಮಾಡಿ ದೀರ್ಘ ಸೋದೆಗೆ ಹೋಗಿ ವಿಶ್ವಪ್ರಿಯ ತೀರ್ಥರತ್ರನ್ನು ಅವರು ವಿಶೇಷವಾಗಿ ಅಲ್ಲಿದ್ದು ಅಲ್ಲಿ ವಾದಿರಾಜರಿಗೆ ಭೂತರಾಜನಿಗೆ ವಿಶೇಷವಾಗಿ ಅವರು ಸೇವೆ ಎಲ್ಲ ಮಾಡ್ತಾರೆ. ಆ ಸ್ವಾಮಿಗಳು ಇವರಿಗೆ ಫಲವನ್ನು ಕೊಡ್ತಾರೆ ಮತ್ತು ತಿರ್ಗಾ ಬರ್ತಾರೆ. ತಿರ್ಗಾ ಬಂದ ಮೇಲೆ ಅವರಿಗೆ 1842 July 27 ಶುಭಕೃತ್ ಸಂವತ್ಸರ ಅಂತ ಹೇಳ್ತಾರೆ. ಶುಭಕೃತ್ ಸಂವತ್ಸರದಲ್ಲಿ ನೋಡಿ ಆಷಾಢ ಮಾಸ ಕೃಷ್ಣ ಪಕ್ಷ ಪಂಚಮಿ ಅಂದ್ರೆ ಜೈತೀರ್ಥರ ದಿನನೇ ಆಗತ್ತ. ಆವಾಗೆ ಈ ಮಗು ಹುಟ್ಟಾರ ಅವರಿಗೆ ವಾದಿರಾಜರ ಪ್ರಸಾದದಿಂದ ಹುಟ್ಟಿದ ಮಗು ಆದ ಕಾರಣದಿಂದ ವಾದಿರಾಜ ಅಂತಾನೆ ಇವರಿಗೆ ಹೆಸರು ಇಡ್ತಾರೆ. ಇವರಿಗೆ ಚಿಕ್ಕ ವಯಸ್ಸಲ್ಲೇ ಇವರಿಗೆ ತುಂಬಾ ಶಾರ್ಪ್ ಅವರು ತುಂಬಾ ಓದು ಅವ್ರ ತಂದೆನೇ ಇವ್ರಿಗೆ ಇನಿಷಿಯಲ್ ಆಗಿ ಗುರು ತಂದೆನೇ ಅವ್ರಿಗೆ ಶ್ರೀನಿವಾಸಾಚಾರ್ಯನೇ ಅವರಿಗೆ ಈ ಶ್ರೀನಿವಾಸಾಚಾರ್ಯದು ಒಂದು ಇನ್ನೊಂದು ವಿಶೇಷ ಏನು ಅಂದ್ರೆ ಅವರು ತಮ್ಮ ತಂದೆ ಅಂತೇನೆ ನರಸಿಂಹಾಚಾರ್ ಅಂತಂದ್ರೆ ಇವರು ಪಂಡಿತರೇ ಎಲ್ಲ ಶಾಸ್ತ್ರ ಪ್ರವೀಣರೇ ಪ್ಲಸ್ ಇವರಲ್ಲಿ ದಾಸ ಸಾಹಿತ್ಯದ ತುಂಬಾ ಇತ್ತಂತೆ. ಸೊ ಇವರು ಅವರು ಹರಿಕಥಾಂಸಾರ ಮುಂತಾದದೆಲ್ಲ ಓದ್ತಾ ಇದ್ರಂತ. ಸೊ ಆದ ಕಾರಣದಿಂದ ಜಮಖಂಡಿ ವಾದಿರಾಜಾಚಾರ್ಯ ಚಿಕ್ಕ ವಯಸ್ಸಿನಿಂದಲೇ ಹರಿಕಥಾಮೃತ ಸಾರದ್ದು ಸ್ವಲ್ಪ ಪರಿಚಯ ಇತ್ತು ಮತ್ತು ಹರಿಕಥಾಂಸಾರವನ್ನ ಪಾರಾಯಣ ಅವರು ಶಾಸ್ತ್ರ ಜಮಖಂಡಿ ವಾದಿರಾಜಾಚಾರ್ಯ ಅವ್ರ ತಾಯಿ ತಂದೆಯರು ತುಂಬಾ ಸಂಸ್ಕಾರ ಎಲ್ಲ ಸಂಸ್ಕಾರನು ಮಾಡಿ ಉಪನಯನ ಸಂಸ್ಕಾರವನ್ನ ಮಾಡ್ತಾರೆ. ಉಪನಯನ ಸಂಸ್ಕಾರವನ್ನ ಮಾಡಿ ದಟ್ ಈಸ್ 1847 ಉಪನಯನ ಸಂಸ್ಕಾರ ಮಾಡಿ ಇದಕ್ಕೆ ಉಡುಪಿಯಲ್ಲೇ ಮಾಡಿಸಿದಾಗ ಅಲ್ಲಿ ಬಂದು ಉಡುಪಿಯಲ್ಲಿ ಆವಾಗ ಈ ಕೃಷ್ಣಾಪುರ ಮಠದ ವಿದ್ಯಾಧೀಶರಿದ್ರು. ಆ ಕಾಲದಲ್ಲಿ ವಿದ್ಯಾಧೀಶರು ಬಂದು ಸುಮಾರು ತುಂಬಾ ದೀರ್ಘಕಾಲ ಇದ್ದು 73-74 ಇಯರ್ಸ್ ತನಕ ಅವರಿದ್ರು. ಅವರು ತಮ್ಮ ಜೀವನ ಪೂರವು ಒಂದು ವಾದಿರಾಜ ರುಜುತ್ವವನ್ನ ತುಂಬಾನು ಒಂದು ಪ್ರಾಪಗೇಟ್ ಮಾಡ್ತಾ ಇದ್ರು. ಅವರು ಏನ್ ಮಾಡಿದ್ರು ಅಂದ್ರೆ ಈ ಮಗುಗೆ ಉಪನಯನಾದ ಮಗುಗೆ ಗಾಯತ್ರಿ ಮಂತ್ರ ಉಪದೇಶ ಗಾಯತ್ರಿ ಅರ್ಥ ಹೇಳ್ಕೊಟ್ಟು ನಾರಾಯಣ ಅಷ್ಟಾಕ್ಷರ ಇರಬೇಕು ಒಂದು ಅದನ್ನ ಉಪದೇಶ ಮಾಡಿದ್ದು ಒಂದು. ಇನ್ನೊಂದು ಕೃಷ್ಣ ಷಡಕ್ಷರ ಮಂತ್ರ ಉಪದೇಶವು ಅಲ್ಲಿ ಮಾಡಿಸ್ತಾರೆ ಅವನಿಗೆ ಈ ಸ್ವಾಮಿಗಳೇ ಮಾಡ್ತಾರೆ. ಈ ಸ್ವಾಮಿಗಳು ಎಂತ ಅದನ್ನ ನಾವು ತಿಳ್ಕೋಬೇಕು ಬಿಕಾಸ್ ವಿದ್ಯಾಧೀಶರ ಹತ್ರನೇ ಅವರು ತಿರ್ಗಾ ಸುಧಾಪಾಠವನ್ನ ಕಲಿತಾರ. ಸುಧಾ ಅಧ್ಯಯನ ಅವರ ಹತ್ರನೇ ಆಗುತ್ತೆ. ಇವರು ಎಂತಾದವರು ಅಂದ್ರೆ ಇವರು ಹೇಳ್ತಾರೆ ತುಂಬಾ ದೀರ್ಘಕಾಲ ಇದ್ರು ನಾಲ್ಕು ಪರ್ಯಾಯ ಮಾಡಿದ್ರು ಮತ್ತು ಅವರು ತಮ್ಮ ಅಧ್ಯಯನ ಇವರ ಅಧ್ಯಯನ ದ್ವಂದ್ವ ಮಠ ಅಂದ್ರೆ ಕೃಷ್ಣಾಪುರ ಮಠದ ದ್ವಂದ್ವ ಮಠ ಬಂದು ಕುತ್ತಿಗೆಯಲ್ಲಿ ಅವಾಗ ಭುವನೇಂದ್ರ ತೀರ್ಥರು ಅಂತಿದ್ರು ಅಂತ ಅವರ ಹತ್ರ ಪಾಠವನ್ನ ಕಲಿತು ಆಮೇಲೆ ಕಾಶಿಗೆ ಹೋಗಿ ಅಲ್ಲಿ ದೀರ್ಘಕಾಲ ಇದ್ದು ಅಲ್ಲಿ ವಿಶೇಷ ಅಧ್ಯಯನವನ್ನು ಮಾಡಿಕೊಂಡು ಬರ್ತಾರೆ. ಮತ್ತು ಅದು ಇಲ್ಲದೆ ಅವರು ವಿಶೇಷ ಕೃಷ್ಣಾಪುರ ಮಠದಲ್ಲಿ ಕಾಳಿಯ ಮರ್ದನ ಕೃಷ್ಣನ ಉಪಾಸನೆ ಮಾಡ್ತಾರೆ. ಇವರು ಬಂದು ಅವಾಗ ಏನ್ ಮಾಡಿದ್ದು ಇವರ ಕೊಡುಗೆ ಏನು ಅಂದ್ರೆ ನಾಲ್ಕು ಪರ್ಯಾಯ ಮತ್ತು ತಮ್ಮ ಶಾಸ್ತ್ರ ನ್ಯಾಯಸುಧ ಮುಂತಾದ ಗ್ರಂಥಗಳನ್ನ ಶಿರೂರ್ ಮಠ ಪೇಜಾರ್ ಮಠ ಸೋದೆ ಮಠ ಅವಾಗಿರುವಂತ ಸ್ವಾಮಿಗಳಿಗೆ ಅವರು ಪಾಠ ಹೇಳ್ಕೊಡ್ತಾ ಇದ್ರು. ಮತ್ತು ಮುಖ್ಯವಾಗಿ ಅವರು ತಕೊಂಡದ್ದು 12 times ಸುಧಾಮಂಗಳವನ್ನ ಮಾಡಿದ್ರಂತ. ಅಂದ್ರೆ ದಿಸ್ ಇಸ್ ಯಾಕೆ ಇವರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಜಾಂಬುಕಂಡಿ ವಾದಿರಾಜಾಚಾರ್ಯರಿಗೆ ಪಾಠ ಹೇಳಿಕೊಡ್ತಾರೆ. ಫಸ್ಟ್ ಬೀಜಾಕ್ಷರ ಇದೆಲ್ಲ ಹಾಕಿದ್ದವರು ಉಪನಯನ ಕಾಲದಲ್ಲಿ ಅದನ್ನ ಮಾಡ್ತಾರೆ. ಅದು ಆದ ಮೇಲೆ ಇವ್ರನ್ನ ಆಶೀರ್ವಾದ ಎಲ್ಲ ಮಾಡಿಸಿ ಕಳಿಸ್ತಾರೆ. ಇಲ್ಲಿ ಬಂದ ಮೇಲೆ ಅವ್ರು ಏನ್ ಮಾಡ್ತಾರೆ, ತಂದೆನೆ ಸುಮಾರು ವರ್ಷ ಅವ್ರಿಗೆ ಪಾಠ ಹೇಳ್ಕೊಟ್ಟು ಒಂದು 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 ವಯಸ್ಸು ಬಂದ ಮೇಲೆ ಅಲ್ಲಿ ಚಿತ್ತಾಪುರ್ ಅಂತ ಚಿತ್ತಾಪುರಲ್ಲಿ ಚಿತ್ತಾಪುರ್ಗೆ ಕರ್ಕೊಂಡು ಹೋಗ್ತಾರೆ. ಚಿತ್ತಾಪುರ್ಲಿ ಬಂದು ಇವರು ವಾಯಿ ಶ್ರೀನಿವಾಸ ಆಚಾರ್ಯ ತುಂಬಾ ಫೇಮಸ್. ಚಿತ್ತಾಪುರ್ಲಿ ವಾಯಿ ಶ್ರೀನಿವಾಸ ಆಚಾರ್ಯ ಎಂಬುವರು ತುಂಬಾ ದೊಡ್ಡ ಪಂಡಿತರು. ಅವರು ವಂಶಸ್ಥರು, ಅವರೆಲ್ಲ ಮಹಾರಾಷ್ಟ್ರದಿಂದ ಸತಾರದಿಂದ ಬಂದ ಫ್ಯಾಮಿಲೀಸು. ತುಂಬಾ ವಿದ್ಯಾ ಇವರು ಚತುಶಾಸ್ತ್ರ ವಿದ್ಯಾ ಪಾರಂಗತರು, ಗ್ರೇಟ್ ಸ್ಕಾಲರ್ಸ್. ನಮ್ಮ ಲೋಕಲ್ ಮಧ್ಯ ಸಿದ್ಧಾಂತದಲ್ಲಿ ಮಾತ್ರ ಇಲ್ಲ, ಎಲ್ಲ ಸಮಸ್ತ ವೇದ ಇದೆಲ್ಲ ಚೆಂದಾಗಿ ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಹೇಳಿಕೊಡುವಂತ ದೊಡ್ಡ ಪಂಡಿತರು. ಇವರ ಹತ್ರ ಈ ಹುಡುಗನನ್ನ ಉಪನಯನ ಮಾಡಿಸಿ ಕಳಿಸ್ತಾರೆ ಇವರು. ಅಲ್ಲಿ ವಾಯಿ ಶ್ರೀನಿವಾಸಾಚಾರ್ಯರೇ ಈ ಹುಡುಗನ ಒಂದು ಪಟುತ್ವ ಎಲ್ಲ ತಿಳ್ಕೊಂಡು ಇವರಿಗೆ ಸುಧಾ ಪಾಠ ಎಲ್ಲ ಪಾಠ ಎಲ್ಲ ಮಾಡಿದ ಮೇಲೆ ಸುಧಾ ಪಾಠಕ್ಕೆ ತಿರ್ಗಾ ವಿದ್ಯಾಧೀಶರ ಹತ್ರನೇ ಕಳಿಸ್ತಾರೆ. ಇವ್ರ ತಂದೆನೆ ಕರ್ಕೊಂಡು ಹೋಗ್ತಾರೆ. ಇನ್ ಬಿಟ್ವೀನ್ ಇವ್ರಿಗೆ ಮದುವೆ ಇದೆಲ್ಲ ಆಗತ್ತೆ, ಮದುವೆ ಆಗತ್ತೆ. ಮದುವೆ ಕಮಲಾಬಾಯಿ ಎಂಬವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಇವರು ಇಷ್ಟು ಸುಮಾರು ಒಂದು 20 ವರ್ಷ ಶಾಸ್ತ್ರ ಅಧ್ಯಯನದಲ್ಲಿ ಕಳೀತಾರೆ. ತರ್ಕ ವ್ಯಾಕರಣ ಅಂದ್ರೆ ಜಮಖಂಡಿ ವಾದರಾಜರು ತರ್ಕಶಾಸ್ತ್ರ ಓದಿದ್ದಾರೆ, ವ್ಯಾಕರಣ ಮೀಮಾಂಸಾ ಇದು ಎಲ್ಲರೂ ಆ ಕಾಲದಲ್ಲಿ ಓದ್ತಾ ಇದ್ರು. ಇವರು ಅದರಲ್ಲಿ ನಿಪುಣರಾಗಿದ್ರು. ನ್ಯಾಯಸುಧ ಮತ್ತು ವೇದಾಂತ ಮತ್ತು ನ್ಯಾಯಸುಧ ಮುಂತಾದನ್ನೆಲ್ಲ ಓದಿರ್ತಾರೆ. ಆ ಕಾಲದಲ್ಲಿ ಇರುವಂತ ಒಂದು ಸತ್ಯವೀರರು ಮುಂತಾದ ಆ ಕಾಲದಲ್ಲಿ ಅವರು ಸತ್ಯವೀರರ ಪೂರ್ವಾಶ್ರಮ ಆವಾಗ ಅವರೆಲ್ಲನು ಇವರ ಜೊತೆಯಲ್ಲಿ ಒಂದು ಹೇಳ್ತಾರೆ ಡಿಸ್ಕಷನ್ಸ್ ಚರ್ಚೆ ಇದೆಲ್ಲ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇದಾದ ಮೇಲೆ ಅವ್ರ ತಾಯಿ ಸತ್ತೋಗ್ತಾರೆ. ಸೊ ವಿದ್ಯಾಧೀಶರ ಹೋಗಿ ನ್ಯಾಯಸುಧ ಪಾಠವನ್ನ ಕಲಿತಾರೆ. ಮಾಡಿ ಅವರು ಕೃಷ್ಣಾಪುರ ಮಠ ಅವರ ಪರ್ಯಾಯದಲ್ಲಿ ನ್ಯಾಯಸುಧ ಪ್ರವಚನವನ್ನನ್ನು ಮಾಡ್ತಾರೆ. ಆಗ ಇದಕ್ಕೆ ಅವರು ಗುರುಗಳು ವಿದ್ಯಾಧೀಶರು ಹೇಳ್ತಾರಂತ, ಮುಂಚೆನೆ ಹೇಳ್ತಾರೆ ಈ ಹುಡುಗ ಬಂದಾಗಲೇನೆ ಅವ್ರಿಗೆ ತುಂಬಾ ಸಂತೋಷ ಆಗತ್ತಂತ. ತಾವು ಕೃಷ್ಣ ಸಂರಕ್ಷಣ ಮಂತ್ರ ಮತ್ತು ವಿಶೇಷವಾಗಿ ಅವರು ಉಪನಯನ ಆದಾಗ ಅನೇಕ ಮಂತ್ರಗಳೆಲ್ಲ ಹೇಳಿಕೊಟ್ಟು ಪ್ರಾಬ್ಲಿ ನಾರಾಯಣ ಅಷ್ಟಾಕ್ಷರನೇ ಇರಬೇಕು ಇದೆಲ್ಲ ಉಪದೇಶ ಮಾಡಿದ ಚಿಕ್ಕ ಹುಡುಗ ಆವಾಗ ಇದ್ದದ್ದು. ಇಷ್ಟು ಒಂದು ಗ್ರೇಟ್ ಸ್ಕಾಲರ್ ಆಗಿದ್ದ ಅಂತ ತುಂಬಾ ಸಂತೋಷ ಆಗತ್ತೆ ಅವರಿಗೆ. ಅವ್ರು ಆಗ್ಲೇ ಹೇಳ್ತಾರಂತ, ನನ್ನ ನೆಕ್ಸ್ಟ್ ಪರ್ಯಾಯ ಬರುವಂತ ನನ್ನ ಪರ್ಯಾಯದಲ್ಲಿ ನೀನು ಸುಧಾ ಪ್ರವಚನ ಮಾಡ್ತೀನಿ ಅಂತ ಹೇಳ್ತಾರಂತ. ಹೇಳಿ ಸುಧಾವನ್ನ ಶುರು ಮಾಡ್ತಾರೆ, ಸುಧಾ ಪಾಠ ಆಗತ್ತೆ ಅವ್ರಿಗೆ. ಇದು ಎಲ್ಲವನ್ನು ಮುಗಿಸ್ಕೊಂಡು ಅವರು ತಿರ್ಗಾ ವಾಪಸ್ ಬರ್ತಾರ. ತಿರ್ಗಾ ವಾಪಸ್ ಬಂದು ಅವಾಗ ತಮ್ಮ ಹೆಂಡತಿ ಅವ್ರ ಜೊತೆಯಲ್ಲಿ ಸಂಸಾರ ಮಾಡಿ ಅವ್ರಿಗೆ 3 ಮಕ್ಕಳು, 3 ಜನ ಗಂಡು ಮಕ್ಕಳು ಆಗ್ತಾರೆ. ಫಸ್ಟ್ ಮಗನಿಗೆ ಕೃಷ್ಣ ಅಂತಾನೆ ಹೆಸರು ಇಡ್ತಾರೆ. ಸೊ ಹೀಗೆ ಅವರು ಮಾಡ್ತಾ ಇರ್ತಾರೆ. ಇವರು ತಾಯಿ ತೀರಿದ ಮೇಲೆ ತಿರ್ಗಾ ವಿದ್ಯಾಭ್ಯಾಸ ಎಲ್ಲ ಆದ ಮೇಲೆ ಸುಮಾರು 20 ಇಯರ್ಸ್ ಆಮೇಲೆ ಅವರು ಬರ್ತಾರೆ. ಇಷ್ಟು ಪಾಂಡಿತ್ಯ ಸುಧಾ ಮುಂತಾದೆಲ್ಲ ಆದ ಮೇಲೆ ಅವರಿಗೆ ದಾಸ ದೀಕ್ಷಿತೆ ಬೇಕೇ, ಅಂದ್ರೆ ದಾಸ ಸುಧಾ ಓದಿ ಪದ ನೋಡು ಅಂತಾರಲ್ಲ ಆ ರೀತಿಯಿಂದ ಇವ್ರು ಏನು ಮಾಡ್ತಾರೆ, ದಾಸ ಸಾಹಿತ್ಯ ಚಿಕ್ಕ ವಯಸ್ಸಿಂದಲೇ ಅವರು ಮಾಡ್ತಾ ಬಂದಿದ್ದಾರೆ. ಹರಿಕತಾಂಸಾರ ಇದು ಟರ್ನಿಂಗ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ವ್ಯಾಖ್ಯಾನ, ಹರಿಕತಾಂಸಾರಕ್ಕೆ ವ್ಯಾಖ್ಯಾನ ಬರಿಬೇಕು ಅಂತ ಅವ್ರಿಗೆ. ಯಾಕೆಂದ್ರೆ ಆಲ್ರೆಡಿ ಸಂಕಷ್ಣ ಒಡೆಯರು ವ್ಯಾಖ್ಯಾನ ಅಲ್ಲ ಇತ್ತು ಅವಾಗ, ಇದ್ರು ಇವ್ರು ಯಾಕೆ ಈ ವ್ಯಾಖ್ಯಾನ ಬರಿಬೇಕು ಅಂತ ಇವ್ರಿಗೆ ಹೇಗೆ ಆಸೆ ಬರುತ್ತೆ ಅಂದ್ರೆ ಅಲ್ಲಿ ಹೇಳ್ತಾರ. ಇವ್ರಿಗೆ ಇವರು ವಿದ್ಯಾಧೀಶರ ಹತ್ರ ಪಾಠ ಕಲಿತಾ ಇರೋವಾಗ ಸ್ವಲ್ಪ ಬ್ರೇಕ್ ಸಿಕ್ಕತ್ತಲ್ಲ, ಪಾಠ ಕಲಿಯುವಾಗ ಇನ್ ಬಿಟ್ವೀನ್ ಬ್ರೇಕ್ ಸಿಕ್ಕಾಗ ಇವರು ಯಾವಾಗ ಬ್ರೇಕ್ ಇದೆಯೋ ಆವಾಗ ಹರಿಕತಾಂಸಾರ ಪಾರಾಯಣನು ಹರಿಕತಾಂಸಾರದ ಮೀನಿಂಗ್ ಅರ್ಥವನ್ನ ಚಿಂತನೆ ಮಾಡೋದು ಇದಲೇ ಇದ್ರಂತೆ. ಸೊ ಅಕಸ್ಮಾತ್ ಆಗಿ ಅಲ್ಲಿ ಅವ್ರ ಗುರುಗಳು ಬರ್ತಾರೆ, ವಿದ್ಯಾಧೀಶ ತೀರ್ಥರು ಬರ್ತಾರೆ. ಬಂದ ಮೇಲೆ ಅವ್ರಿಗೆ ಏನು ಓದ್ತಾ ಇದ್ದೀನಿ ಅಂದ್ರು. ಅವರು ಏನು ಓದ್ತಾ ಇದ್ರು, ಹರಿಕತಾಂಸಾರ ಹರಿಕತಾಂಸಾರ ಅಂತ ಓದ್ತಾ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಏನು ಹೇಳೋದಿಲ್ಲ, ಗುರುಗಳು ನಕ್ಕು ಸ್ವಲ್ಪ ಮುಖದಲ್ಲಿ ಅವ್ರಿಗೇನೋ ನಗು ಬಂದು ಬಿಡುತ್ತೆ ಅವ್ರಿಗೆ. ಸಿ ಆ ಕಾಲದಲ್ಲಿ ನೋಡಿದ್ರೆ ಆ ಕಾಲದಲ್ಲಿ ಅವರು ಸ್ಟ್ಯಾಂಡರ್ಡ್ ಒಂದೊಂದು ಗುರುಕುಲದಲ್ಲೂ ಒಂದೊಂದು ವೇದಗಳು ಇದು ಮತ್ತು ಪ್ರೌಢ ಗ್ರಂಥಗಳು ಇದನ್ನ ಓದೋದಿತ್ತು ಹೊರತು ದಾಸ ಸಾಹಿತ್ಯ ಅಂಬೋದು ಆ ಒಂದು ಆ ಒಂದು ವಿದ್ಯಾಪೀಠಗಳಲ್ಲಿ ಅಧ್ಯಯನ ಗ್ರಂಥ. ಈವನ್ ಟುಡೇ ಅಧ್ಯಯನ ಗ್ರಂಥವಾಗಿಲ್ಲ ಅದು, ಹೆಂಗಸರದು ಹೆಂಗಸರದು ಅಂತ ಹೇಳ್ತಾರೆ. ಇವರು ಜೀವನ ಚರಿತ್ರೆಯನ್ನು ನೋಡಿದ್ರೆ ಗೊತ್ತಾಗತ್ತೆ ಇವರ ತಂದೆ ಇವರ ಅಜ್ಜ ಇವರ ತಂದೆ ಅದನ್ನ ಹರಿಕತಾಂಸಾರವನ್ನ ಪಠ್ಯ ಪ್ರಕಟಿಸ್ತಾ ಇದ್ರಂತೆ. ಆಮೇಲೆ ಅವರು ಹರಿಕಥಾನುಸಾರವನ್ನ ಹೇಳ್ಕೊಡ್ತಾನೋ ಇದ್ರಂತ. ಸೊ ಇಟ್ಸ್ ನಾಟ್ ಹೆಂಗಸರದು ಅಂತ ಅದನ್ನ ತಿರಸ್ಕಾರ ಮಾಡ್ತಾರೆ ಇವತ್ತು ಜನಗಳು. ಬಟ್ ಇವರು ಆ ವ್ಯಾಕರಣ, ಮೀಮಾಂಸ, ಆ ವೇದಾಂತ ಅದೆಲ್ಲ ಕಲಿಯುವಂತ ಸುಧಾ ಈ ಪಾಠ ಎಲ್ಲ ಆದ್ಮೇಲೆ ಸುಧಾ ಪಾಠ ಕಲೀಲಕ್ಕೆ ಹೋಗ್ತಾರೆ ಉಡುಪಿಗೆ. ಅಲ್ಲಿ ಯಾವಾಗ ಯಾವಾಗ ಟೈಮ್ ಇರ್ತೋ ಆವಾಗೆಲ್ಲ ಹರಿಕಥಾನುಸಾರ ಓದ್ತಾ ಇದ್ರು. ಅವ್ರ ಗುರುಗಳಿಗೆ ನಗು ಬಂದ್ಬಿಡ್ತು, ಏನ್ ಇದನ್ನ ಓದ್ತಾ ಇದ್ದೀ ಅಂತ. ಒಂದು ಅವ್ರಿಗೆ ಏನೋ ಅನ್ಸಿತ್ತಂದ್ರೆ, ಯಾಕೆ ನಮ್ ಗುರುಗಳು ಹೀಗೆ ಹರಿಕಥಾನುಸಾರ ಮೋಕ್ಷವನ್ನ ಕೊಡುವಂತ ಗ್ರಂಥವಾಗಿದೆ, ಇಷ್ಟು ವಿಷಯಗಳಿದೆ, ಯಾಕೆ ತಮ್ಮ ಗುರುಗಳು ಒಂಥರ ಏನೋ ಒಂದು ತಿರಸ್ಕಾರ ಮಾಡಿದಂತೆ ಅವ್ರ ಮನಸ್ಸಿಗೆ ಆಗತ್ತೆ. ಬಟ್ ಅವ್ರು ಅದನ್ನ ಹಾಗೆ ತಕೊಳ್ಳೋದಿಲ್ಲ. ಅವ್ರೇನ್ ತಕೊಂಡು ಅವ್ರಿಗೆ ಹಾಗೆ ಅರ್ಥ ಮಾಡ್ಕೊಳ್ತಾರಂದ್ರೆ, ಈ ಹರಿಕಥಾ ಬಿಕಾಸ್ ಕನ್ನಡದಲ್ಲಿ ಇದೆಲ್ಲ, ಕನ್ನಡದಲ್ಲೇ ಇದ್ದ ಕಾರಣದಿಂದ ಯಾರು ಪಂಡಿತರು ಸರ್ಕಲ್ ಯಾರು ಇದನ್ನ ಲಕ್ಷ್ಯ ಮಾಡ್ತಾ ಇಲ್ಲ, ಯಾರು ಇದನ್ನ ಓದೋದು ಇಲ್ಲ ಅಂಬೋದು ಅವ್ರಿಗೆ ನೆನಪಿಗೆ ಬರತ್ತ. ಆವಾಗ ಅವರು ಒಂದು ದೀಕ್ಷೆಯನ್ನ ತಾಳ್ತಾರೆ, ನಾನು ಇದಕ್ಕೆ ಕನ್ನಡದಲ್ಲಿ ವ್ಯಾಖ್ಯಾನ ಅಲ್ಲ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡ್ತೀನಿ ಅಂತ ಆ ಪ್ರತಿಜ್ಞೆ ತಕೊಂಡು ಆಮೇಲೆ ಅಲ್ಲಿಂದ ಸೋದೆಗೆ ಹೋಗ್ತಾರೆ. ಸೋದೆ ಅವ್ರಿಗೆ ತುಂಬಾ ಫೇವರೇಟ್ ಸೋದೆ, ಅವ್ರ ಇಡೀ ಜೀವನ ವಾದಿರಾಜ ರುಜ್ಜುತ್ವದೇ ಅವ್ರದ್ದು ಜೀವನವಾಗಿ ಇಟ್ಟುಕೊಂಡಿದ್ರು ಅವರು. ಆದ ಕಾರಣದಿಂದ ಬಹಳ ಜನ ನಮ್ಮ ಮಧ್ವರೇ ಅವರನ್ನ ತುಂಬಾ ಅವ್ರಿಗೆ ಬಹಿಷ್ಕಾರ ಹಾಕೋದು ತುಂಬಾ ಅವ್ರಿಗೆ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ತುಂಬಾ ಅವರು ಹಿಫೇಸ್ಟ್. ಲೇಟರ್ ಆನ್ ಏನಾಯ್ತು ಅಂದ್ರೆ, ಆ ಸತ್ಯಧರ್ಮ ಕಾಲದಲ್ಲಿ ಎಲ್ಲರೂ ಒಪ್ತಾ ಇದ್ರು. ಆಮೇಲೆ ವಾದಿರಾಜ ರುಜುತ್ವವನ್ನ ಅನೇಕರು ಅದನ್ನ ಒಪ್ಪುತ್ತಾ ಇದ್ದಿಲ್ಲ. ಸೊ ದಟ್ ಕ್ಲಾಸ್ ಇವರು ಅದನ್ನ ಸಮರ್ಥನೆ ಮಾಡ್ತೀನಿ, ನನ್ನ ಜೀವನ ಪೂರ್ತಿ ಮೈ ಏಮ್ ಲಕ್ಷ್ಯ ಇಸ್ ವಾದಿರಾಜರ ಭಾವಿ ಸಮೀರರವರು ಅದನ್ನ ವಾದಿರಾಜ ರುಜುತ್ವ ಹೇಳೋದೇ ಅವ್ರು ಇಟ್ಕೊಂಡಿದ್ರು. ಅದಕ್ಕೆ ಅವ್ರಿಗೆ ಬಹಳ ಜನ ವಿರೋಧ ಮಾಡ್ತಾ ಇದ್ರು. ಸೊ ಇಲ್ಲಿ ಹರಿಕಥಾಂಸಾರ ಅವರು ಆ ಒಂದು ಸಂಸ್ಕೃತ ವಿದ್ವಾಂಸರಲ್ಲಿ ಅದು ಬರಬೇಕು ಎಂಬುವ ಒಂದು ಆತಂಕದಿಂದ ಅವ್ರು ಏನ್ ಮಾಡಿದ್ರು, ಇದಕ್ಕೆ ವ್ಯಾಖ್ಯಾನ ಬರಬೇಕು ಅಂತ ಅಷ್ಟು ಸೋದೆಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಇದ್ದು ಅಲ್ಲಿ ಸೇವೆ ಮಾಡ್ತಾರೆ. ಸೇವೆ ಮಾಡೋದು ಒಂದು, ಇನ್ನೊಂದು ಅನುಜ್ಞೆ ತಕೊಳ್ತಾರೆ ಅವ್ರಿಗೆ, ಅವರ ಅನುಜ್ಞೆ ಪಡೆದು ಅಲ್ಲಿಂದ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ಅಲ್ಲಿ ದೀರ್ಘಕಾಲ ಇರ್ತಾರಂತ. ಅಲ್ಲಿ ಕಾಶಿಯಲ್ಲಿ ದೀರ್ಘಕಾಲ ಗಂಗೆ ತಟದಲ್ಲಿ ಇದ್ದು ಆವಾಗ ಹರಿಕಥಾಂಸಾರಕ್ಕೆ ಸಂಸ್ಕೃತದಲ್ಲಿ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂಬೋದು, ಅಂದ್ರೆ ವ್ಯಾಸರ ಅಂದ್ರೆ ವ್ಯಾಸ ಅಂದ್ರೆ ವೇದವ್ಯಾಸರ ದಾಸರು ಅಂದ್ರೆ ಭಕ್ತರು, ಅವರ ಬರೆದ ಆ ಸಿದ್ಧಾಂತ ಅಂಬೋ ಆ ಬೆಳಕು ಚಂದ್ರನಂತೆ ಇದು ಬೆಳಗತ್ತ ನನ್ನ ಈ ಗ್ರಂಥ ಈ ವ್ಯಾಖ್ಯಾನ ಅಂಬೋ ಅರ್ಥದಿಂದ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತ ಮಾಡ್ತಾರೆ ಫುಲ್ ಡೀಟೇಲ್ಡ್. ಇನ್ನೊಂದು ಭಾವಸೂಚನೆ ಎಂಬುದು. ಆಮೇಲೆ ಹರಿಕಥಾಂಸಾರ ಪಂಚಿಕೆ ಅಂತ ಒಂದು ಚಿಕ್ಕದು ಪೂರ್ತಿ ಸಿಕ್ಕಿಲ್ಲ. ಈ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಸಂಸ್ಕೃತದಲ್ಲಿ, ಬಟ್ ಉಳಿದದ್ದು ಸಂಸ್ಕೃತ ಮಿಶ್ರಿತ ಕನ್ನಡದಲ್ಲಿ, ಕನ್ನಡ ಲಿಪಿಯಲ್ಲಿ ಕನ್ನಡದ್ದು ಮತ್ತು ಸಂಸ್ಕೃತ ತುಂಬಾ ಯೂಸ್ ಮಾಡಿ ಅದನ್ನು ಬರೆದಿದ್ದಾರೆ. ಹೀಗೆ ಇದಕ್ಕೆ ಬರೆದು ತಮ್ಮ ಗುರುಗಳಿಗೆ ಹೋಗಿ ಕೊಡ್ತಾರೆ. ಆ ಗುರುಗಳು ನೋಡಿ ತುಂಬಾ ಅವರಿಗೆ ಆಶ್ಚರ್ಯ ಆಗತ್ತಂತ. ಯಾಕಂದ್ರೆ ಇವರು ಬರೆದು ಇಲ್ಲಿ ಮುಖ್ಯವಾಗಿ ಅವ್ರ ಗುರುಗಳಿಗೆ ಏನ್ ಇಂಪ್ರೆಸ್ ಆಗತ್ತೆ ಅಂದ್ರೆ, ಈ ಹರಿಕಥಾನುಸಾರ ಎಂಬೋ ಗ್ರಂಥದಲ್ಲಿ ಬೃಹತಿ ಸಹಸ್ರ, ಇಟ್ಸ್ ವೆರಿ ಟಫ್ ಒನ್, ಬೃಹತಿ ಸಹಸ್ರದ ಅರ್ಥ, ಆ ಬೃಹತಿ ಸಹಸ್ರ ಋಕುಗಳ ಅರ್ಥ, ಅದರಿಂದ ಪ್ರತಿಪಾದ್ಯನಾಗುವಂತ ಭಗವಂತ ಒಂದೊಂದು ನೀವು ನೋಡಿದ್ರೆ ಜಾಸ್ತಿ ಸಿದ್ಧಾಂತ ಜಮಖಂಡಿಯಾಚಾರ್ಯ ವ್ಯಾಖ್ಯಾನ ನೋಡಿದ್ರೆ ಅವ್ರು ಮೇನ್ ಆಗಿ ತಗೊಳ್ಳೋ ಒಂದೊಂದಕ್ಕೇನೋ ಅವರು ಒಂದೊಂದು ಪದ್ಯಕ್ಕೇನೋ ಅವ್ರ ಅರ್ಥ ಬರಿತಾ ಹೋಗಿಲ್ಲ, ಮೇನ್ ಆಗಿರುವಂತ ಒಂದ್. ಬಟ್ ಎಲ್ಲಿ ಎಲ್ಲಿ ವಿಷ್ಣು ಸಹಸ್ರನಾಮ ಬರುತ್ತೋ ಅಲ್ಲೇ ಅದು ಯಾವ ಬೃಹತಿ ಸಹಸ್ರ ಋಕ್ಕಿಗೆ ಸಂಬಂಧವಾಗಿದೆ, ಹಿ ಕನೆಕ್ಟ್ ಇಟ್ ವಿತ್ ಬೃಹತಿ ಸಹಸ್ರದ ಜೊತೆಯಲ್ಲಿ ಕನೆಕ್ಟ್ ಮಾಡಿ ಅದಕ್ಕೆ ಒಂದು ಪೂರ್ತಿಯೂ ಹೇಳೋದಿಲ್ಲ ಅರ್ಥ, ಅದು ಸೂಚನೆ ಮಾಡುತ್ತೆ. ಬಿಕಾಸ್ ಹಿ ಆಲ್ರೆಡಿ ಗಿವ್ಸ್ ದ ಸೈಟೇಷನ್, ಬೃಹತಿ ಸಹಸ್ರದಲ್ಲಿ ಈ ಒಂದು ವಿಶ್ವಮಂತ್ರ ತಗೊಂಡ್ರೆ ಬೃಹತಿ ಸಹಸ್ರದಲ್ಲಿ ಅದಕ್ಕೆ ಕೊಟೇಶನ್, ಬಿಕಾಸ್ ಬೃಹತಿ ಸಹಸ್ರ ಇಸ್ ಋಗ್ವೇದದಲ್ಲಿ ಇರುವಂತದ್ದು, ಅದಕ್ಕೆ ಈ ಹ್ಯಾವ್ ಟು ಗಿವ್ ಅ ರೆಫರೆನ್ಸ್ ಕೊಡ್ಬೇಕಲ್ಲ, ಆ ರೆಫರೆನ್ಸ್ ಪಾಯಿಂಟರ್ಸ್ ಯಾವ ಮಂತ್ರ ಯಾವ ಋಕ್ಕು ಅಂತ ಅದಕ್ಕೆ ಹೇಳಿದ್ರೆ ಈ ಋಕ್ಕುಗದ್ದು ಇಲ್ಲಿ ಇದೆ, ಈ ನಾಮ ಅಲ್ಲಿಂದ ಆಗಿದೆ ಅಂತ ಹೇಳಿ ಅದಕ್ಕೆ ಒಂದು ಎರಡು ಮೂರು ಅರ್ಥಗಳು, ಒಂದೊಂದು ವಿಷ್ಣು ಸಹಸ್ರನಾಮಕ್ಕೇನು ಎರಡು ಮೂರು ಅರ್ಥಗಳನ್ನು ಕೊಡ್ತಾರೆ. ಯಾಕೆಂದ್ರೆ ಈ ಗ್ರಂಥದಲ್ಲಿ ಅದು ನೋಡಿದ್ರೆ ಹರಿಕಥಾಂಸಾರದಲ್ಲಿ ಅದು ವೇದ ತುಲ್ಯ ಅಂತಾರೆ, ವೇದ ಸಾರ ಅಂತ ಯಾಕೆ ಹೇಳ್ತಾರಂದ್ರೆ ಅಷ್ಟು ನೀವು ಒಂದೊಂದು ಮಾಡ್ತಾ ಹೋದ್ರೆ ಒಂದೊಂದು ಹೆಸರು ನೀವು ಒಂದೊಂದು ಪದ್ಯದಲ್ಲಿನೂ ವಿಷ್ಣು ಸಹಸ್ರನಾಮದ ನೋಟ್ ಮಾಡ್ತಾ ಇದ್ರೆ ಎಷ್ಟು ಬರುತ್ತೆ ಎಲ್ಲವೂ ಗುಣಾನುಸಂಧಾನ ಮಾಡ್ಲಿಕ್ಕೆ. ಆ ಗುಣಗಳನ್ನ ಚಿಂತನೆ ಮಾಡೋದು ಒಂದು, ಗುಣಗಳ ಚಿಂತನೆ ಮಾಡುವ ಮೂಲಕವಾಗಿ ನಮ್ಗೆ ಸಿಕ್ಕುವಂತ ಫಲ, ಇಹದಲ್ಲಿನೂ ಫಲ ಉಂಟು, ಆ ಪರದಲ್ಲಿನೂ. ಅವರು ಮಿರಕಲ್ಸ್, ಅವರು ಜೀವನ ಚರಿತ್ರೆಯಲ್ಲಿ ಅನೇಕ ಮಿರಕಲ್ಸ್ ಹೇಳ್ತಾರಲ್ಲ ಅಲ್ಲೆಲ್ಲ ತೋರಿಸಿದ್ದಾರೆ. ಅದಾಗತ್ತ ಲೌಕಿಕ ಫಲ ಅದೂ ಕೊಡುತ್ತ ಇಹ ಪರಂಗಳಲ್ಲಿ ಅಂತ ಅಲ್ಲಿ ದಾಸರು ಹೇಳಿದ್ದನ್ನ ತಗೊಂಡು ಹೇಳ್ತಾರೆ. ಹಾಗೇನೆ ವ್ಯಾಸ ವಾದಿರಾಜ ಒಪ್ಪು ಕೋಶಕ್ಕೆ ಒಪ್ಪು ಅಂತ ಅಲ್ಲಿ ಹೇಳ್ತಾರಲ್ಲ ಪ್ರಸ್ತುತಿಯಲ್ಲಿ, ಅದನ್ನು ಅವರು ವಾದಿರಾಜ ಅವ್ರು ಮುಖ್ಯವಾಗಿ ವಾದಿರಾಜರದ್ದು ತಗೊಳ್ತಾರೆ. ಸೊ ಈ ರೀತಿಯಿಂದ ಇದನ್ನ ವ್ಯಾಖ್ಯಾನ ಮಾಡಿದ್ದಾರೆ ಅವರ ಆರಾಧನೆ. ಸೊ ವಿಶೇಷವಾಗಿ ನಾವು ಹರಿಕಥಾಂಸಾರವನ್ನ ಆಲ್ಮೋಸ್ಟ್ ಡೈಲಿ ನಾವು ಅದನ್ನ ಸ್ವಲ್ಪ ಚಿಂತನೆ ಯಥಾಯೋಗ್ಯವಾಗಿ ಮಾಡ್ತೀವಿ. ಸೊ ಇವರು ಜಮಖಂಡಿ ಆಚಾರ್ಯದ ಅನುಗ್ರಹ, ಯಾಕೆಂದ್ರೆ ಡೈರೆಕ್ಟ್ ಆಗಿ ದೇವರು ನಮ್ಗೆ ಸಿಕ್ಕುವವನಲ್ಲ, ಈ ಮಹನೀಯರ ಮೂಲಕವಾಗಿ ದೇವರು ಸಿಕ್ತಾನೆ, ಭಗವಂತನ ಭಕ್ತರ ಮೂಲಕ ಸಿಗ್ತಾರೆ, ಅವ್ರನ್ನ ಸ್ಮರಣೆ ಮಾಡಬೇಕು. ಇವರು ಕೊನೆ ಕಾಲದಲ್ಲಿ ಸಿರಿಗುಪ್ಪೆ ಬಳ್ಳಾರಿಯ ಹತ್ರ ಬಳ್ಳಾರಿಯಲ್ಲಿ ಇರುವಂತ ಸಿರಿಗುಪ್ಪೆಯಲ್ಲಿ ಅವರು ಇದ್ರಂತ ಇದ್ರು. ಇವತ್ತು ಅದಿದೆ, ಇವತ್ತು ಅದು ಕೆಳಗೆ ಗೊತ್ತಿದ್ರೆ ಅದು ಕೆಳಗೆ ಅದು ಇದೆಲ್ಲ ಇಟ್ಟಿದ್ದಾರೆ, ವಿಗ್ರಹಗಳು ವೃಂದಾವನ ಇದೆಲ್ಲ ಇಟ್ಟಿದ್ದಾರೆ, ಕೆಳಗೆ ಕರ್ಕೊಂಡು ಹೋಗ್ತಾರೆ, ಅದೊಂದು ಸೆಲ್ ತರ ಇರುತ್ತೆ, ಅದು ಒಳಗೆ ಕೂತು ಸ್ವಲ್ಪ ಕೆಲವು ವ್ಯಾಖ್ಯಾನ ಹರಿಕಥಾಂಸಾರದ ಕೆಲವನ್ನ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಾಶಿಯಲ್ಲಿ ಅವ್ರಿಗೆ ಪ್ರೇರಣೆ ಆಯ್ತು, ಕಾಶಿಯಲ್ಲಿ ಶುರು ಮಾಡ್ತಾರಲ್ಲ ಮಾಡ್ತಾರೆ, ಕೆಲವು ಸಂಧಿಗಳಿಗೆ ಪ್ರಾಬ್ಲಿ ಇಲ್ಲಿ ಮಾಡಿದ್ದಾರೆ ಅನ್ನೋ ಅಲ್ಲಿ ಹೇಳ್ತಾರೆ, ಆ ಸ್ಥಳದಲ್ಲಿ ಅದನ್ನ ಹೇಳ್ತಾರೆ. ಮತ್ತು ಅವರು ಬಳ್ಳಾರಿಯಲ್ಲಿನೂ ಅವರು ಅನೇಕ ಅನೇಕ ವಿಗ್ರಹಗಳು ಮತ್ತು ವೀಣಾಪಾಣಿ ಆ ಒಂದು ಮುಖ್ಯ ಪ್ರಾಣರೇ ಇವರಿಗೆ ಒಲಿದು ಬಂದ ಅಂತ ಹೇಳ್ತಾರೆ. ಸೊ ಇವರು ಪೂಜೆ ಮಾಡಿದ ಅನೇಕ ವಿಗ್ರಹಗಳು ಇವತ್ತು ಬಳ್ಳಾರಿಯಲ್ಲಿ ಅವ್ರ ಮನೆತನವರು ಇಟ್ಕೊಂಡಿದ್ದಾರೆ. ಇದು ಈ ಪುಸ್ತಕದಲ್ಲಿ ಅವರು ಜೀವನ ಚರಿತ್ರೆ ಪ್ರಿಂಟ್ ಮಾಡಿದ ಈ ಪುಸ್ತಕದಲ್ಲಿ ಅನೇಕ ವಿಗ್ರಹಗಳನ್ನ ಎಲ್ಲವನ್ನು ಕೊಟ್ಟಿದ್ದಾರೆ, ಫೋಟೋಸ್ ಎಲ್ಲ ಕೊಟ್ಟಿದ್ದಾರೆ. ಬೋಲಿ ಅವರ ಅನುಗ್ರಹ ನಾವು ಪಡೆಯೋಣ. ಬೋಲಿ ಕೃಷ್ಣ ನಮಸ್ತೆ.